హయగ్రీవం చిదానంద విగ్రహం సదనుగ్రహం దశగ్రీవచ్చిదం శాపాన్మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసారణ్యసే ఉత్తుంగవాక్తరంగాయ మధ్వదుగ్ధాబ్ధయే నమః గురుమఖిల గుణజ్ఞం సద్గుణైకాధివాసం శమదమపరినిష్టం సత్పనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాచ్యుతానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యా గురున్ మమ బ్రహ్మచర్య హరిప్రీతి సువిద్యా వాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః వాదిరాజ పదద్వంద్వ వారిజాసక్త మానసాన్ విశ్వప్రియ గురూన్ వందే మందోహం దేవి శుద్ధయే సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవ శపథో బింబసన్నిధౌ చింతామణిం స్వభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం అజ్ఞానతిమిరచ్ఛేదం బుద్ధిసంవత్ప్రదాయకం విజ్ఞాన విమలం శాంతం విజయాఖ్య గురుం భజే ఓం జన్మాద్యస్య యతోన్వయాదితరతశ్చార్థేష్వభిఘ్నస్వరాట్ తేనే బ్రహ్మహృదయ ఆది కవయే ముహ్యంతియం సూరజః తేజో వారి మృదాం యథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి శ్రీ గురుభ్యో నమః హరిః ఓం. తన తమ్మనాగిరతక్కంత హిరణ్యాక్ష ಸತ್ತು ಹೋದಾಗ ತುಂಬ ಸಿಟ್ಟಿನಿಂದ ತನ್ನವರನ್ನೆಲ್ಲ ಕರೀತಾ ಇದ್ದಾನೆ. ಭೋ ಭೋ ದಾನವ ದೈತೇಯ ದ್ವಿಮೂರ್ಧನ್ ತ್ರಿಯಕ್ಷ ಶಂಬರ ಶತಬಾಹೋ ಹಯಗ್ರೀವ ನಮುಚೆ ಪಾಕ ಇಲ್ವಲ ಅಂತ ಎಲ್ಲರನ್ನು ಕರೀತಾನೆ ನೋಡಿ. ಹಯಗ್ರೀವ ಅಂತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳದಿದ್ದರೆ ಭಗವದ್ರೂಪ ಹೆಸರುಗಳಿಂದಲೇ ದೈತ್ಯರಿದ್ದಾರೆ. ಎಲ್ಲರನ್ನ ಕರೀತಾ ಇದ್ದಾನೆ ನೋಡಿ. ಈ ಶ್ರೀಹರಿ ಇದ್ದಾನಲ್ವಾ, ಇವನು ವಿಶೇಷವಾಗಿ ನನ್ನ ತಮ್ಮನನ್ನು ಕೊಂದಿದ್ದಾನೆ. ಸಮನಾಗಿರಬೇಕಾದವ ಶ್ರೀಹರಿ ನಮಗೂ ದೇವತೆಗಳಿಗೂ, ದೇವತೆಗಳ ಪಕ್ಷಪಾತಿಯಾಗಿ ಪಾರ್ಷ್ಣಿಗ್ರಾಹಿಯಾಗಿ ನಮಗೆ ದ್ರೋಹ ಮಾಡುತ್ತಾ ಇದ್ದಾನೆ. ತಸ್ಯ ತ್ಯಕ್ತ ಸ್ವಭಾವಸ್ಯ ಘೃಣೇ ಮಯಾವ ನೌಕಸಃ ಭಜಂತಂ ಭಜಮಾನಸ್ಯ ಬಾಲಸ್ಯ ಇವ ಅಸ್ಥಿರಾತ್ಮನಃ. ಇವನು ಹುಡುಗು ಬುದ್ಧಿ ಯಾರು ಹರಿದು, ಹೇಗೆ ಹುಡುಗರು ತಮಗೆ ಏನಾದರೂ ಕೊಟ್ಟವ ಯಾರು ಕೊಟ್ಟರೆ ಅವ್ರ ಹತ್ರ ಹೋಗ್ತಾರೋ, ಹಾಗೆ ಈ ದೇವತೆಗಳೆಲ್ಲ ಈ ಹರಿಗೆ ಬೇಕಾದ್ದೆಲ್ಲ ಕೊಡ್ತಾರೆ, ಅದಕ್ಕೆ ಅವರಂತೆ ಹೋಗ್ತಾ ಇರ್ತಾನೆ. ಅವನು ಕೊಂದು ಬಿಡ್ತೇನೆ, ನನ್ನ ತಮ್ಮನನ್ನು ಆ ಶ್ರೀಹರಿಯ ರಕ್ತದಿಂದ ತರ್ಪಣ ಕೊಡ್ತೇನೆ. ಆದರೆ ಅವನನ್ನು ಸಂಹಾರ ಮಾಡಬೇಕು ಅಂದರೆ ಸಾಮಾನ್ಯ ಅಲ್ಲ, ಬಲಿಷ್ಠನಾಗಿದ್ದಾನೆ. ಅವನ ಬಲ ಕಡಿಮೆ ಮಾಡಿದರೆ ನಾವು ಕೊಲ್ಲಬಹುದು. ಅವನ ಬಲ ಏನು? ಯಜ್ಞ ಯಾಗ ಅದರಲ್ಲಿ ಆಹುತಿಗಳು ಕೊಟ್ಟರೆ ಬಲಿಷ್ಠನಾಗ್ತಾನೆ. ಬ್ರಾಹ್ಮಣರೇ ವಿಷ್ಣುವಿಗೆ ಮೂಲ ಅಂತ ನಾನು ತಿಳಿದಿದ್ದೇನೆ. ವಿಷ್ಣು ದ್ವಿಜಕ್ರಿಯಾ ಮೂಲ, ಯಜ್ಞೋ ಧರ್ಮಮಯ ಪುಮಾನ್. ಈ ಬ್ರಾಹ್ಮಣರೆಲ್ಲ ಸೇರಿಕೊಂಡು ಮಾಡತಕ್ಕಂಥ ಕ್ರಿಯೆಗಳೇನಿವೆ ಅದೇ ವಿಷ್ಣುವಿಗೆ ಮೂಲ ಅಂತ ನಾನು ತಿಳಿದಿದ್ದೇನೆ. ಒಳಗೆ ಜಯ ಇದ್ದಾನೆ, ಆತನ ಅಭಿಪ್ರಾಯ ವಿಷ್ಣು ದ್ವಿಜಕ್ರಿಯ ಮೂಲ, ದ್ವಿಜದ ಕ್ರಿಯೆಗಳು ದೇವರಿಗೆ ಮೂಲ ಅಲ್ಲ, ದೇವರೇ ಮೂಲ ಎಲ್ಲ ಕ್ರಿಯೆಗಳಿಗೆ. ಆದ್ದರಿಂದ ನೀವೆಲ್ಲ ಹೋಗಿ ಎಲ್ಲೆಲ್ಲಿ ಯಜ್ಞ ಯಾಗಾದಿಗಳು ಆಗ್ತದೋ ಅವೆಲ್ಲವನ್ನ ಧ್ವಂಸ ಮಾಡಿ, ಗೋವುಗಳನ್ನು ಧ್ವಂಸ ಮಾಡಿ, ವೇದಗಳನ್ನು ಧ್ವಂಸ ಮಾಡಿ, ಬ್ರಾಹ್ಮಣರನ್ನ ಕೊಂದು ಬಿಡಿ. ಒಟ್ಟಾರೆ ಆ ಹರಿಗೆ ಯಾರೂ ಒಂದು ತುತ್ತು ಕೊಡಬಾರದು, ಆ ಥರ ಮಾಡಿಬಿಡಿ ಅಂತ ಕಳಿಸಿ ಅವರೆಲ್ಲರೂ ಗ್ರಾಮಗಳು ಪಟ್ಟಣಗಳು ಎಲ್ಲವನ್ನ ಧ್ವಂಸ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ ದೈತ್ಯರೆಲ್ಲ. ಇತ್ತ ತನ್ನ ತಾಯಿ ಮತ್ತು ತಮ್ಮನ ಹೆಂಡತಿ ವೃಷಭಾನು ಅವರ ಮಕ್ಕಳು ಶಕುನಿ ಶಂಬರ ಧೃಷ್ಟ ಭೂತ ಸಂತಾಪನ ವೃಕ ಕಾಲನೇಮಿ ಮಹಾನಾಭ ಹರಿಸ್ಮಷ್ಟು ಉಲ್ಕ ಉಲ್ಕಲ ಅಂತ ಇವರೆಲ್ಲರೂ ಆ ಹಿರಣ್ಯಾಕ್ಷನ ಮಕ್ಕಳು. ಅವರೆಲ್ಲರೂ ದುಃಖಿತರಾಗಿದ್ದಾರೆ, ತಾಯಿಯೂ ದುಃಖಿತಳಾಗಿದ್ದಾಳೆ. ಅಂಥ ಕಾಲಕ್ಕೆ ಒಳ್ಳೆ ಮಾತುಗಳನ್ನು ಹೇಳಿ ಅವರಿಗೆಲ್ಲ ಸಮಾಧಾನವನ್ನು ಕೊಡತಾ ಇದ್ದಾನೆ ಹಿರಣ್ಯಕಶಿಪು. ಅಮ್ಮ, ಹೇ ತಮ್ಮನ ಹೆಂಡತಿ ವೃಷಭಾನು, ಮಕ್ಕಳೇ ನೀವೆಲ್ಲ ಅವನಿಗಾಗಿ ಅಳಬೇಡಿ, ಯಾಕೆ ಅವನು ವೀರ. ವೀರನಾದವನಿಗೆ ಯುದ್ಧದಲ್ಲಿ ಶತ್ರುವಿಗೆ ಎದುರಿಗೆ ಇದ್ದುಕೊಂಡು ಯುದ್ಧ ಮಾಡಿ ಸಾಯುವುದೇ ಶ್ಲಾಘ್ಯ. ಅವನು ಹೊಗಳಬೇಕು, ನಾವು ಅಳಬಾರ್ದು. ಅದಕ್ಕೆಲ್ಲ ನಾವು ಅಳತಾ ಇರೋದು ಅವನ ಮನ ಬಿಟ್ಟೋದನಲ್ಲ, ಅದಕ್ಕೆ ಅಳತಾ ಇದ್ದೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಭೂತಾನಾಮಿಹ ಸಂವಾಸ ಪ್ರಪಾಯಾಮಿವ ಸುವ್ರತೆ ದೈವೇನೇಕತ್ರ ನೀತಾನಾಂ ಉನ್ನೀತಾನಾಂ ತಥಾ ಧ್ರುವ. ಈ ಜೀವರಾಶಿಗಳ ಸಂಪರ್ಕ ಅಂಬೋದೇ ಅಧ್ರುವ, ಅಶಾಶ್ವತವಾದ. ಹೇಗೆ? ಒಂದು ಕಡೆ ನೀರು ಕುಡಿಯುವ ಜಾಗ ಅರವಟ್ಟಿಗೆ ಅಂತಾರೆ, ಪ್ರಪಾ, ಅದರೊಳಗೆ ಎಲ್ಲರೂ ಸೇರಿ ನೀರು ಕುಡಿಯುವಷ್ಟು ಕಾಲ ಮಾತಾಡಿಕೊಂಡು ಎಲ್ಲರೂ ಸ್ನೇಹಿತರಾಗಿದ್ದಂತೆ ಇರ್ತಾರೆ. ನಂತರ ಯಾರ ಪಾಡಿಗೆ ಅವರು ಹೋಗ್ತಾರೆ, ಒಂದು ಕಡೆ ಬರ್ತಾರೆ ಮತ್ತು ಸೀಳಿ ಹೋಗ್ತಾರೆ. ಹಾಗೆ ದೈವ ಎಲ್ಲರನ್ನ ಅವರವರ ಕರ್ಮಾನುಸಾರ ಹತ್ತಿರ ಮಾಡಿರುತ್ತೆ, ಕರ್ಮ ಮುಗಿದುಕೊಳ್ಳೇ ಅವರವರನ್ನು ದೂರ ಕರ್ಕೊಂಡು ಹೋಗುತ್ತೆ. ಅವರು ಬರುವಾಗಲೇನೆ ಇದು ನಿಶ್ಚಯ ದೂರ ಹೋಗೋದು ಎಂಬುದು, ಮತ್ತೆ ಯಾಕೆ ಅಳಬೇಕು? ಅದಕ್ಕೆ ನಾವು ಅಳತಾ ಇಲ್ಲ. ಅವನು ಸತ್ತೇ ಹೋದ್ನಲ್ಲ, ಇಲ್ಲದೇ ಹೋದ್ನಲ್ಲ, ಅದಕ್ಕೆ ಅಳತಾ ಇದ್ದೀವಿ. ಅದಕ್ಕೆ ನಿತ್ಯ ಆತ್ಮ ಅವ್ಯಯ ಶುದ್ಧ, ಜೀವಿ ಯಾವಾಗಲೂ ನಿತ್ಯನಾದವ. ಅದಕ್ಕೆ ಕಾರಣ ಏನು ಅಂದರೆ ಅಲ್ಲೇ ಉತ್ತರ, ಆ ಜೀವಿ ಒಳಗೆ ಇರತಕ್ಕಂತಹ ನಿತ್ಯ ಆತ್ಮ ಅವ್ಯಯ ಶುದ್ಧ ಸರ್ವವಿತ್ ಸರ್ವಗಃ ಪರಃ. ಬಹಳ ಸುಂದರವಾಗಿರತಕ್ಕಂಥ ವಿಷಯಗಳನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಜೀವನಿಗೆ ಸಾವಿಲ್ಲ, ಜೀವನಿಗೆ ಸಾವಿಲ್ವ? ಯಾಕಿಲ್ಲ, ಯಾಕಿರಬಾರ್ದು? ಜೀವನಿಗೆ ಸಾವಿರಲಿ, ಜೀವ ಇಲ್ಲದೇನೆ ಹೋಗ್ಲಿ, ಅವಾಗ ಹೇಳ್ತಾ ಇದ್ದಾರೆ. ಅಲ್ಲ, ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬ ಇರುತ್ತೆ. ನಾವೆಷ್ಟು ಕಾಲ ಇರ್ತೇವೆ ನಮ್ಮ ಪ್ರತಿಬಿಂಬ ಅಷ್ಟು ಕಾಲ ಇರಬೇಕಲ್ಲ.
ಅವಾಗ ಹೇಳ್ತಾ ಇದ್ದಾರೆ, ನಾವೇ ಸರಿದು ಹೋಗಿಬಿಟ್ರೆ ಅಥವಾ ನಾವೇ ಹೊರಟು ಹೋದರೆ ಪ್ರತಿಬಿಂಬ ಇರಲ್ಲಲ್ವಾ? ಅವಾಗ ಹೇಳ್ತಾರೆ, ಜೀವರಾಶಿಗಳೆಲ್ಲ ಪ್ರತಿಬಿಂಬ, ಅವರ ಸ್ವರೂಪ ದೇಹವೇ ಕನ್ನಡಿ, ಬಿಂಬ ಯಾರು ಭಗವಂತ. ಈ ಭಗವಂತ ಎಂಥವ? ಸರ್ವವಿತ್ ಸರ್ವಗಃ ಪರಃ. ಅಂದರೆ ಇಲ್ಲಿ ನೋಡಿ, ಒಂದು ಕನ್ನಡಿ ಮುಂದೆ ನಾವು ನಿಂತಿರುವಾಗ ನಮ್ಮ ಪ್ರತಿಬಿಂಬ ಇರುತ್ತೆ, ಕನ್ನಡಿಯಲ್ಲಿ ಕಾಣುತ್ತೆ. ನಾವು ಕನ್ನಡಿಯಿಂದ ಸರಿದು ಹೋದರೆ ಪ್ರತಿಬಿಂಬ ಇರಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ದೇವರು ಬಿಂಬ, ದೇವರು ಸರದರೆ ಜೀವ ಇರಲ್ಲಲ್ವಾ? ಅಂದರೆ ಅವನು ಸರಿಯೋ ಪ್ರಸಕ್ತಿಯೇ ಇಲ್ಲ. ಯಾಕೆ? ನಾವು ಸರಿಲಿಕ್ಕಾಗುತ್ತೆ, ನಾವು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಇಲ್ಲ. ಆದ್ದರಿಂದ ಇದ್ದ ಕಡೆಯಿಂದ ಇಲ್ಲದ ಕಡೆಗೆ ಸರಿಯಬಹುದು. ದೇವರು ಹಾಗಲ್ಲ, ಎಲ್ಲ ಕಡೆ ಇದ್ದಾನೆ, ಸರ್ವಗಃ. ಅವನು ಸರಿಯೋ ಪ್ರಸಕ್ತಿಯೇ ಇಲ್ಲ, ಆದ್ದರಿಂದ ಪ್ರತಿಬಿಂಬ ಸಿದ್ಧ. ಅಷ್ಟೇ ಅಲ್ಲ, ಅವನೇ ಇಲ್ಲದೆ ಹೋಗ್ಬಿಟ್ರೆ ಅಂದರೆ ಶಾಶ್ವತ ಬಿಂಬ, ಅವನಿಗೆ ಸಾವಿಲ್ಲ, ಅವನೆಲ್ಲಿಗೂ ಹೋಗಲ್ಲ, ಆದ್ದರಿಂದ ಪ್ರತಿಬಿಂಬನಿಗೆ ಸಾವಿಲ್ಲ. ಇಂಥ ಒಳ್ಳೆ ತತ್ವ. ಜೀವನಿಗೆ ಸಾವಿಲ್ಲ ಯಾಕೆ? ಅವನ ಬಿಂಬನಾದ ದೇವರಿಗೆ ಸಾವಿಲ್ಲ. ಸಾವಿಲ್ಲದಿದ್ದರೂ ಸರಿದು ಹೋಗಬಹುದಲ್ಲ, ಅಂದರೆ ಸರ್ವತ್ರ ಇರುತ್ತಾನೆ. ಆದ್ದರಿಂದ ವಿಶೇಷವಾಗಿ ಜೀವಿಯಾದವ ನಿತ್ಯ, ಭಗವಂತ ನಿತ್ಯನಾದ್ದರಿಂದ. ಜೀವಿ ಪ್ರತಿಬಿಂಬ, ಅವನಿಗೆ ಬಿಂಬನಾಗಿರತಕ್ಕಂತಹ ಭಗವಂತ ನಿತ್ಯನಾದ್ದರಿಂದ ಜೀವಿಯೂ ನಿತ್ಯನೇ. ಎಂಥ ಅದ್ಭುತವಾದ್ದು ಇದು, ಗೀತೆಯ ಸಾರವೇ ಇಲ್ಲಿ ಬರ್ತಾ ಇದೆ. ಇಲ್ಲಿ ಬಂದದ್ದೇ ಗೀತೆಯಲ್ಲಿ ಬಂದಿದೆ. ಅಷ್ಟೇ ಅಲ್ಲ, ಭಗವಂತ ಜೀವಿಯ ಒಳಗಿದ್ದುಕೊಂಡು ಅವನ ಗುಣಗಳನ್ನು ಹೊರಗೆ ಹಾಕ್ತಾ ಅವನಿಂದ ಕೆಲಸ ಮಾಡಿಸ್ತಾನಯ್ಯ. ಆದ್ದರಿಂದ ಈ ಶರೀರದೊಳಗಿರತಕ್ಕಂಥ ಜೀವಿಗೂ ಸಾವಿಲ್ಲ, ದೇವರಿಗೂ ಸಾವಿಲ್ಲ. ಸರಿ, ಅವಾಗ ಹೇಳ್ತಾರೆ, ಲೋಕದಲ್ಲಿ ನೀನೇನೋ ಸಾವಿಲ್ಲ ಸಾವಿಲ್ಲ ಅಂತ ಹೇಳ್ತಾ ಇದೀಯ, ಲೋಕದಲ್ಲಿ ಎಲ್ಲರೂ ಸತ್ತ ಸತ್ತ ಅಂತಾನೆ ಹೇಳ್ತಾರಲ್ವ, ಆದ್ದರಿಂದ ಸತ್ತ ಅನ್ನೋದು ಸರಿ ಇರಲಿ. ಅವಾಗ ಹೇಳ್ತಾರೆ, ಯಥಾಂಭಸ ಪ್ರಚಲತಾ ತರವೋಪಿ ಚಲಾಹ ಇವ ಚಕ್ಷುಷಾ ಭ್ರಾಮ್ಯಮಾಣೇನ ದೃಶ್ಯತೆ ಭ್ರಮತಿ ಇವ ಭೂ ಏವಂ ಗುಣೈಹಿ ಭ್ರಾಮ್ಯಮಾಣೆ ಮನಸಿ ಅವಿಕಲ ಪುಮಾನ್ ಯಾತಿ ತತ್ಸಾಮ್ಯತಾಂಭದ್ರೇಹಿ ಅಲಿಂಗೋ ಲಿಂಗವಾಣಿವ. ಇನ್ನ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಈ ಒಬ್ಬ ದಡದಲ್ಲಿದ್ದಾನೆ, ಒಬ್ಬ ನೀರಲ್ಲಿ ನಿಂತಿದ್ದಾನೆ. ನೀರಿನ ದಡದಲ್ಲಿ ಒಂದು ಗಿಡವಿದೆ, ಆ ಗಿಡದ ನೆರಳು ಅಥವಾ ವಿಶೇಷವಾಗಿರತಕ್ಕಂಥ ಪ್ರತಿಬಿಂಬ ನೀರಲ್ಲಿ ಬಿದ್ದಿದೆ. ನೀರಲ್ಲೂ ಗಿಡ ಕಾಣಿಸ್ತಾ ಇದೆ. ನೀರು ಕದಲಿದಾಗೆಲ್ಲ ಗಿಡವೂ ಕದಲಿದಂತೆ ಕಾಣಿಸ್ತಾ ಇದೆ. ಅದನ್ನು ನೋಡಿ ಒಬ್ಬ ಬರೇ ನೀರಲ್ಲಿರುವ ಗಿಡದ ಪ್ರತಿಬಿಂಬ ಮಾತ್ರ ನೋಡುವಂಥವ ಹೇಳಲಿಕ್ಕೆ ಶುರು ಮಾಡಿದ, ಗಿಡ ಕದಲುತ್ತಾ ಇದೆ. ಯಾರಾದರೆ ದಡದಲ್ಲಿದ್ದಾನೋ, ಕದಲದೇ ಇರುವ ಗಿಡವನ್ನು ನೋಡುತ್ತಾ ಇದ್ದಾನೋ, ಹಾಗೂ ನೀರಲ್ಲಿ ಕದಲುವಂಥ ಅದರ ಪ್ರತಿಬಿಂಬವನ್ನು ನೋಡುತ್ತಾ ಇದ್ದಾನೋ, ಅವ ಹೇಳುತ್ತಾ ಇದ್ದಾನೆ ಗಿಡ ಕದಲುತ್ತಾ ಇಲ್ಲ. ಇದರಲ್ಲಿ ಯಾರು ಜ್ಞಾನಿ ಯಾರು ಅಜ್ಞಾನಿ? ದಡದಲ್ಲಿರುವ ಗಿಡದ ಕಡೆ ನೋಡದೆ ನೀರಲ್ಲಿರುವ ಪ್ರತಿಬಿಂಬವನ್ನು ಮಾತ್ರ ನೋಡತಕ್ಕಂಥವ ಅಜ್ಞಾನಿ. ದಡದಲ್ಲಿರತಕ್ಕಂಥ ಗಿಡವನ್ನು ನೀರಲ್ಲಿರುವ ಪ್ರತಿಬಿಂಬವನ್ನು ಎರಡನ್ನೂ ನೋಡಿ ಸತ್ಯವನ್ನು ತಿಳಿದವನೇ ಜ್ಞಾನಿ. ಅದರಲ್ಲಿ ಜ್ಞಾನಿ ಅಜ್ಞಾನಿಗಳ ಮಧ್ಯೆ ಯಾರ ಮಾತಿಗೆ ಬೆಲಿ? ಅಂದರೆ ಹೇಳ್ತಾರೆ, ಜ್ಞಾನಿಯ ಮಾತಿಗೆ ಬೆಲೆ. ಅದೇ ಥರ ಜೀವಿ ಸತ್ತ ಅನ್ನೋದು ಅಜ್ಞಾನಿಗಳ ಮಾತು. ಅವನಿಗೆ ಸಾವಿಲ್ಲ ಅಂತ ಹೇಳೋದು ಜ್ಞಾನಿಗಳ ಮಾತು. ಆ ಜ್ಞಾನಿಗಳ ಮಾತು ಪ್ರಧಾನವಾದ್ದು. ಆದ್ದರಿಂದ ನಮ್ಮ ತಮ್ಮ ಆ ಜೀವ ಸತ್ತು ಹೋಗಲಿಲ್ಲ, ಈ ಶರೀರವನ್ನು ಬಿಟ್ಟು ಹೋಗಿದ್ದಾನೆ. ಇನ್ನ ಹೇಳ್ತಾ ಬರ್ತಾ ಇದ್ದಾರೆ, ಜೀವಿಯಾದವ ಈ ಶರೀರದಲ್ಲಿ ಸೇರಿಕೊಂಡ ಮೇಲೆ ಇವನಿಗೆ ವಿಶೇಷವಾಗಿರತಕ್ಕಂಥ ನಾನಾ ಗುಣಗಳ ಸಂಪರ್ಕ ಬರ್ತಾ ಇದೆ. ಅದರಿಂದ ಇವನು ಏನು ಆಗ್ತಾ ಇದ್ದಾನೆ ಅಂದರೆ, ತಾನು ಯಥಾರ್ಥವಾಗಿ ಜ್ಞಾನಾನಂದಮಯನಾಗಿದ್ದರು, ಮೋಕ್ಷನ ಯೋಗ್ಯನಾದ ಜೀವ, ಈ ಗುಣಗಳ ಸಂಪರ್ಕದಿಂದಾಗಿ ತನಗೆ ಬೇಡದ್ದು ಬರೋದು, ಬೇಕಾಗಿದ್ದು ಹೋಗೋದು, ಈ ಕರ್ಮ ಸಂಭವ ನಾಶ ಶೋಕ ಅವಿವೇಕ ಚಿಂತ ವಿವೇಕ ಸ್ಮೃತಿ ಇವೆಲ್ಲವೂ ಕೂಡ ಈ ಜೀವನಿಗೆ ಬರ್ತಾ ಇವೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಇಲ್ಲಿ ಇನ್ನೊಂದು ಇತಿಹಾಸ ಇದೆ. ಏನದು ಅಂದರೆ, ಉಶೀನರ ದೇಶದ ರಾಜ ಸುಯಜ್ಞ ಅಂತ, ಅವನು ಶತ್ರುಗಳಿಂದ ಯುದ್ಧಕ್ಕೆ ಹೋಗಿ ಸತ್ತು ಹೋಗಿದ್ದಾನೆ, ಅವರು ಕೊಂದು ಹಾಕಿದ್ದಾರೆ. ಅವನನ್ನು ನೋಡಿ ಅವರ ಹೆಂಡತಿಯರೆಲ್ಲರೂ ಅಳತಾ ಇದ್ದಾರೆ. ಹೆಣ ಸುಳ್ಳಿಕ್ಕೂ ಬಿಡ್ತಾ ಇಲ್ಲ. ಅಂಥ ಕಾಲಕ್ಕೆ ಅವರಿಗೆಲ್ಲ ಉಪದೇಶ ಕೊಡಲಿಕ್ಕಾಗಿ ಆಹತಾನ್ ಬಾಲಕೋ ಭೂತ್ವ ಯಮಃ ಸ್ವಯಂ ಉಪಾಗತ, ಯಮಧರ್ಮರಾಜರೇ ಚಿಕ್ಕ ಹುಡುಗರಾಗಿ ಬಂದು ಅವರಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಅಹೋ ಅಮೀಶಾಂ ವಯಸ್ಸಾಧಿಕಾನಾಂ ವಿಪಶ್ಯತಾಂ ಲೋಕವಿಧಿಂ ವಿಮೋಹಃ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮಾಃ ಅನುಶೋಚಂತಿ ಅಪಾರ್ಥಂ. ನೀವೆಲ್ಲ ವಯಸ್ಸಾದವರು, ಈ ಲೋಕವನ್ನು ತುಂಬ ಕಾಲದಿಂದ ನೋಡಿದವರು, ಲೋಕದ ವಿಧಿಯನ್ನು ನೋಡ್ತಾ ಇದ್ದೀರಿ. ಎಲ್ಲಿ ಮನುಷ್ಯ ಹುಟ್ಟುತ್ತಾ ಇದ್ದಾನೋ ಅಲ್ಲಿ ಸಾವು ಬರ್ತಾ ಇದೆ. ಸಾವು ಎಂಬುದು ಪ್ರತಿಯೊಬ್ಬರಿಗೆ ಅನಿವಾರ್ಯವಾದ್ದು. ಇದು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ, ನಿಮಗೂ ಕಟ್ಟಿಟ್ಟ ಬುತ್ತಿ, ಆದರೂ ನೀವು ಅಳತಾ ಇದ್ದೀರಿ. ಯಾರಾದರೂ ಹೋದಾಗ ಯಾಕೆ ಅಳಬಾರದು ಅಂದರೆ, ಯಾರೂ ಸಾಯದೆ ನಮ್ಮವರು ಮಾತ್ರ ಸತ್ತಿದ್ರೆ ಅಯ್ಯೋ ಅಂತ ಅಳಬಹುದು. ಎಲ್ಲರೂ ಸತ್ತು ಹೋಗ್ತಾ ಇದ್ದಾರೆ, ನಮ್ಮವರು ಸತ್ತು ಹೋಗಿದ್ದಾರೆ. ಎಲ್ಲರಿಗೆ ಬರುವ ಧರ್ಮ ಸಾವು, ನಮಗೂ ಬಂದಿದೆ, ಅದಕ್ಕಾಗಿ ಅಳೋದೆ ಯಾಕೆ? ಅಹೋ ವಯಂ ಧನ್ಯ ಧನ್ಯ ತಮಾಹ ಯದತ್ರ ತ್ಯಕ್ತಃ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷ್ಯಮಾಣಾಃ ಅಬಲಾವೃಕಾದಿಭಿಃ ಸರಕ್ಷಿತಾ ರಕ್ಷತಿಯೋ ಹಿ ಗರ್ಭೇ. ನೋಡಿ, ನಮ್ಮನ್ನು ಚಿಕ್ಕ ಹುಡುಗರಾಗಿದ್ದೀವಿ, ತಂದೆ ತಾಯಿಗಳು ಬಿಟ್ಟು ಹೋಗಿದ್ದಾರೆ, ಈ ಒಂದು ಕಾಡು ಸ್ಮಶಾನದಲ್ಲಿ ತಿರುಗಾಡ್ತಾ ಇದ್ದೇವೆ. ನಮ್ಮನ್ನು ಆ ಗರ್ಭದಲ್ಲಿ ನಮ್ಮನ್ನು ಯಾರು ರಕ್ಷಣೆ ಮಾಡಿದ್ದಾರೋ ಅವರೇ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಮತ್ತು ಪ್ರಶ್ನೆ, ಯಾರಾದರೆ ಗರ್ಭದಲ್ಲಿ ರಕ್ಷಣೆ ಮಾಡಿದ್ರು ಅವರು ಹೊರಗೆ ರಕ್ಷಣೆ ಮಾಡುತ್ತಾರೆ ಅಂತ. ಗರ್ಭದಲ್ಲಿ ಯಾರು ಯಾರನ್ನು ರಕ್ಷಣೆ ಮಾಡಿದ್ರು ಅಂದರೆ, ದೇವರೇ ಪರೀಕ್ಷಿನ್ ಮಹಾರಾಜನ ರಕ್ಷಣೆ ಮಾಡಿದ್ರು. ಈ ಹೇಳಿದ್ದೇನು, ಯಾರಾದರೆ ಪರೀಕ್ಷಿನ್ ಮಹಾರಾಜನನ್ನ ಗರ್ಭದಲ್ಲಿ ರಕ್ಷಣೆ ಮಾಡಿದ್ರು ಆ ದೇವರೇ ನಮ್ಮನ್ನು ಇಲ್ಲಿ ರಕ್ಷಣೆ ಮಾಡಲಿ. ಅದಕ್ಕೆ ದೇವ ಅಂದ, ನಾನು ಆತನ ರಕ್ಷಣೆ ಮಾಡಿದ್ರೆ ನಿನ್ನ್ಯಾಕೆ ಮಾಡಲಿ? ಪಕ್ಕ ಮನೆಯವರಿಗೆ ಯಾರು ಸಾಲ ಕೊಟ್ಟಿದ್ದಾರೋ ನಮಗೂ ಅವ್ರು ಸಾಲ ಕೊಡಲಿ ಅಂದರೆ ನಾನು ಕೊಡಲ್ಲ ಅಂತಾರೆ. ನಿನಗೂ ನನಗೇನು ಸಂಬಂಧ ಅಂದರೆ, ಅವಾಗ ಹೇಳ್ತಾರೆ, ಪರೀಕ್ಷಿನ್ ಮಹಾರಾಜನ ಮಾತ್ರ ಅಲ್ಲ, ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಶಿಶುವನ್ನು ರಕ್ಷಣೆ ಮಾಡುವುದು ಇವನೇ. ಹೊಟ್ಟೆಯಲ್ಲಿ ಸ್ರವಿಸುವಂಥ ಸ್ರಾವಗಳು ಎಂಥ ಮಾಂಸವನ್ನು ಜೀರ್ಣ ಮಾಡಿಬಿಡುತ್ತೆ. ಈ ಚಿಕ್ಕ ಮಾಂಸದ ಪಿಂಡ ತಯಾರಾಗೋದು ಜೀರ್ಣ ಆಗಲ್ಲ, ಎಲ್ಲವೂ ಜೀರ್ಣ ಆಗ್ತಾ ಇದ್ರು. ಯಾಕೆ? ಆ ಅನಿರುದ್ಧ ನಾಮಕ ಭಗವಂತ ರಕ್ಷಣೆ ಮಾಡುತ್ತಾನೆ. ಅದೇ ರೀತಿಯಲ್ಲಿ ಜಗತ್ತಿನಲ್ಲಿರತಕ್ಕ ಪ್ರತಿಯೊಬ್ಬ ಜೀವರಾಶಿಯನ್ನು ಗರ್ಭದಲ್ಲಿ ಯಾರು ರಕ್ಷಣೆ ಮಾಡುತ್ತಾ ಇದ್ದಾರೋ, ನನ್ನನ್ನು ನನ್ನ ತಾಯಿ ಹೊಟ್ಟೆಯಲ್ಲಿ ಯಾರು ರಕ್ಷಣೆ ಮಾಡಿದರೋ ಈ ಸ್ರಾವಗಳಿಂದ, ಅವನೇ ನನ್ನನ್ನು ಹೊರಗೆ ರಕ್ಷಣೆ ಮಾಡುತ್ತಾನೆ ಎಂದು ಸರಿ ಹೋಯಿತು. ಇನ್ನು ಮುಂದೆ ಹೇಳುತ್ತಾ ಬರ್ತಾ ಇದ್ದಾರೆ. ನಾವು ಈ ರಾಜನನ್ನು ಯುದ್ಧಕ್ಕೆ ಬಿಟ್ಟಿವಿ, ಅದಕ್ಕೆ ಸತ್ತು ಹೋದ. ಒಂದು ವೇಳೆ ನಾವು ಬಿಡದಿದ್ದರೆ ಸತ್ತಾಯ್ತಾ ಇದ್ದಿಲ್ಲ. ಪತಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತಸ್ಯ ಹತೋ ನ ಜೀವತಿ. ವಸ್ತುವು ನಮ್ಮದೇ ಆಗಿದ್ದರೆ, ದೇವರು ರಕ್ಷಣೆ ಮಾಡುತ್ತಾ ಇದ್ದರೆ, ಹಾದಿಯಲ್ಲಿ ಬಿಟ್ಟಿದ್ರೂ ನಮಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ದೇವರು ಅದನ್ನು ನಮಗೆ ದೂರ ಮಾಡಬೇಕು. ಅದರ ವಿಶೇಷವಾಗಿರತಕ್ಕಂಥ ನಮ್ಮ ಕರ್ಮಾನುಸಾರ, ಅಲ್ಲಿರುವ ಕರ್ಮಾನುಸಾರ ಅಂತ ಹೇಳಿದರೆ ಯಾರೂ ರಕ್ಷಣೆ ಮಾಡಲಿಕ್ಕಾಗಲ್ಲ ಪದಾರ್ಥವನ್ನು. ಹಾಗೆ ಭಗವಂತ ರಕ್ಷಣೆ ಮಾಡಿದರೆ ಮನುಷ್ಯನಾದವ ಕಾಡಲ್ಲಿದ್ದರೂ ಒಬ್ಬನೇ ಇದ್ದರೂ ಚೆನ್ನಾಗಿರ್ತಾನೆ. ಅದೇ ದೇವರೇ ಸಂಹಾರ ಮಾಡಬೇಕಂದುಕೊಂಡರೆ ಮನೆಯಲ್ಲಿ ಬಚ್ಚಿಟ್ಟರೂ ಅವನನ್ನು ಕಾಯಲಿಕ್ಕೆ ಸಾಧ್ಯವಿಲ್ಲ ಅಂತ ಇಷ್ಟೆಲ್ಲ ಹೇಳ್ತಾ ಕೊನೆಗೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ. ಸುಯಜ್ಞ ಸತ್ತು ಹೋಗಿದ್ದಾನೆ ಅಂತ ಹೇಳ್ತೀರಲ್ವಾ. ಸುಯಜ್ಞ ಅಂದರೆ ಯಾರು? ನೀವು ನಿತ್ಯ ನೋಡುವಂಥ ವ್ಯಕ್ತಿ ತಾನೇ? ಓ, ಇಲ್ಲೇ ಮಲಗಿದ್ದಾನೆ ಅಲ್ಲ, ಒಳಗೆ ಯಾರು ಕೇಳತಾ ಇದ್ರೋ, ಯಾರು ಮಾತಾಡತಾ ಇದ್ರೋ ಅವರೇ ನನ್ನ ಗಂಡ ಅಂತ ಹೇಳ್ತೀರಾ? ಅವರನ್ನು ನೀವು ನೋಡಲೇ ಇಲ್ಲ. ಯಾಕೆ? ಗಂಟಲಲ್ಲಿ ನಿಂತುಕೊಂಡು ಮಾತಾಡಿದ್ದೆಲ್ಲ ವಾಯುದೇವರು, ಒಳಗೆ ನಿಂತುಕೊಂಡು ಕೆಲಸ ಮಾಡಿಸಿದ್ದೆಲ್ಲ ದೇವತೆಗಳು, ದೇವರು, ತತ್ವಾಭಿಮಾನಿಗಳು. ಆದ್ದರಿಂದ ನೀವು, ನಿಮಗೆ ಪರಿಚಯವೇ ಇಲ್ಲದ ವ್ಯಕ್ತಿಯ ಜೊತೆಗೆ ನಿಮಗೆ ಪ್ರೀತಿ ಯಾಕೆ? ಇನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ಎರಡು ಪಕ್ಷಿಗಳಿತ್ತು ಕಾಡಲ್ಲಿ. ಒಂದನ್ನು ಬೇಟೆಗಾರ ಬಲಿ ಹಾಕಿ ಹಿಡಿದ, ಇನ್ನೊಂದು ಹಾರಿ ಹೋಗದೆ ಅಲ್ಲೇ ಕೂತು ಅಳತಾ ಇತ್ತು. ಬೇಟೆಗಾರ ಬಂದ, ಬಾಣದಿಂದ ಹೊಡೆದುಕೊಂದ ಇನ್ನೊಂದನ್ನು. ಅದಕ್ಕೆ ಹೇಳ್ತಾ ಇದ್ದಾರೆ, ಅದು ಒಂದು ಸತ್ತಾಗಲೇ ತನ್ನನ್ನು ತಾನು ಬಚ್ಚಿಟ್ಟುಕೊಂಡು ರಕ್ಷಣೆ ಮಾಡಿಕೊಂಡಿದ್ದರೆ ಬದುಕ್ತಾ ಇತ್ತು. ತಾನೂ ತನ್ನ ಬದುಕನ್ನೆಲ್ಲ ಅಳೋದ್ರಲ್ಲಿ ಕಾಲ ಕಳೆಯದಿದ್ದಕ್ಕೆ ತಾನು ಸತ್ತು ಹೋಯಿತು. ಹಾಗೆ ನಮ್ಮ ಸುತ್ತೂ ಇರತಕ್ಕಂಥ ವ್ಯಕ್ತಿಗಳಾಗಲಿ ಪದಾರ್ಥಗಳಾಗಲಿ ನಮ್ಮಿಂದ ದೂರ ಆದಾಗ ನಾವು ಅಳಬಾರದು. ಯಾಕೆ? ಕರ್ಮಾನುಸಾರ ಎಲ್ಲವೂ ಹತ್ತಿರ ಆಗುತ್ತೆ, ಕರ್ಮಾನುಸಾರವೇ ಎಲ್ಲವೂ ದೂರ ಆಗುತ್ತೆ. ನಾವು ಭದ್ರವಾಗಿ, ಯಾರ್ಯಾರು ಹೊರಟಿದ್ದಾರೆ ಅವರು ಹೊರಟಿದ್ದಾರೆ, ನಾವಿರೋದಿನ್ನ ಸ್ವಲ್ಪ ಕಾಲ ಇದೆ, ಅಷ್ಟರೊಳಗೆ ಸಾಧನೆ ಮುಗಿಸಿಕೋಬೇಕಷ್ಟೇ ಹೊರತು ಅಳತಾ ಇರಬಾರದು. ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿ ಆ ಸುಯಜ್ಞನ ಹೆಂಡತಿಯರೆಲ್ಲ ಆಶ್ಚರ್ಯ ಪಡ್ತಾ ಇದ್ದಾರೆ. ಆ ಹುಡುಗನ ನೋಡಿ ಗಂಡನ ಅಂತ್ಯಕ್ರಿಯೆಗಳನ್ನು ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಎಲ್ಲರೂ ಸಮಾಧಾನ ಪಟ್ಟುಕೊಂಡು ಹೋಗ್ತಾ ಇದ್ದಾರೆ. ದಿತಿದೇವಿ ಕೂಡ ಹಿರಣ್ಯಕಶಿಪುವಿನ ಮಾತನ್ನು, ಈ ಒಳ್ಳೆ ಒಳ್ಳೆ ಮಾತನ್ನು ಕೇಳಿ, ಪುತ್ರಶೋಕಂ ಕ್ಷಣಾತ್ಯಕ್ತ ತತ್ವೇ ಚಿತ್ತಂ ಅಧಾರಯತು, ಪುತ್ರ ಶೋಕವನ್ನು ಕ್ಷಣದಲ್ಲಿ ಬಿಟ್ಟು ಭಗವಂತನಲ್ಲಿ ಮನಸ್ಸಿಟ್ಲು. ಇಷ್ಟೆಲ್ಲ ಆದ ಮೇಲೆ ಹಿರಣ್ಯಕಶಿಪು ತನ್ನನ್ನು ತಾನು ಅಜರಾಮರನನ್ನಾಗಿ ಮಾಡಬೇಕು, ತನಗೆ ಎದುರು ಯಾರೂ ಇರಬಾರದು ಅಂತ ಏಕರಾಜಂ ವ್ಯಧಿತ್ ಸತ, ಇಡೀ ಜಗತ್ತಿಗೆ ತಾನೇ ರಾಜನಾಗಬೇಕು ಅಂತ ಬಯಸಿದ. ಸತೇಪೇ ಮಂದರದ್ರೋಣ್ಯಾಂ ತಪಃ ಪರಮದಾರುಣಂ ಊರ್ಧ್ವಬಾಹು ನಭೋದೃಷ್ಟಿ ಪಾದಾಂಗಷ್ಟಾಶ್ರಿತಾವನಿ ವಿಶೇಷವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಮಂದರ ಪರ್ವತದ ಸುತ್ತು ಇರತಕ್ಕಂಥ ಪ್ರಾಂತದಲ್ಲಿ ಎರಡು ಕೈಗಳನ್ನು ಮೇಲಕ್ಕೆ ಇಟ್ಟಿದ್ದಾನೆ, ಎರಡು ಕಣ್ಣ ನೋಟವನ್ನು ಬೆಳೆ ಮೇಲಕ್ಕೆ ಇಟ್ಟಿದ್ದಾನೆ, ಒಂದು ಕಾಲಿನ ಹೆಬ್ಬೆರಳಿನ ಮೇಲೆ ನಿಂತಿದ್ದಾನೆ. ಬ್ರಹ್ಮದೇವರ ಕುರು ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಅವನ ಜಟೆಗಳಿಂದ ವಿಶೇಷವಾಗಿ ಅಗ್ನಿ ಬರ್ತಾ ಇದೆ, ಅದು ಎಲ್ಲರನ್ನ ಸುಡ್ತಾ ಇದೆ. ದೇವತೆಗಳೆಲ್ಲ ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ದಾರೆ, ಯಾರೂ ಹೊರಗೆ ಬರ್ತಾ ಇಲ್ಲ. ಅವನ ತಲೆಯಿಂದ ಬಂದಿರತಕ್ಕಂಥ ಅಗ್ನಿ ಕೆಳಗೂ ಮೇಲೂ ಎಲ್ಲ ಲೋಕಗಳನ್ನು ಸುಡ್ತಾ ಬರ್ತಾ ಇದೆ. ಭೂಮಿಯೆಲ್ಲ ನಡಗ ಹೋಗ್ತಾ ಇದೆ. ಗ್ರಹ ತಾರಕಗಳೆಲ್ಲ ಮೇಲಿಂದ ಉದುರಿ ಉದುರಿ ಬೀಳತಾ ಇದ್ದಾರೆ. ಆವಾಗ ಬ್ರಹ್ಮಲೋಕಕ್ಕೆ ದೇವತೆಗಳೆಲ್ಲ ಹೋಗ್ತಾ ಇದ್ದಾರೆ, ಬ್ರಹ್ಮದೇವರಿಗೆ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಅಯ್ಯ, ಈ ದೈತ್ಯೇಂದ್ರ ಏನು ತಪಸ್ಸು ಮಾಡುತ್ತಾ ಇದ್ದಾನೆ, ಇವನ ತಪಸ್ಸಿನಿಂದ ನಾವು ನಮ್ಮ ನಮ್ಮ ಮನೆಗಳಲ್ಲೇ ಇರಲಿಕ್ಕಾಗ್ತಾ ಇಲ್ಲ, ಇದಕ್ಕೆ ಹೇಗೆ ಉಪಶಮನ ಮಾಡಬೇಕು? ಹಾಗೆ ಮಾಡಿ ಲೋಕಗಳೆಲ್ಲ ನಾಶ ಆಗುತ್ತೆ, ಹೇ ಸ್ವಾಮಿ ನಿಮಗೆಲ್ಲ ಅನುಗ್ರಹ ಮಾಡಿ ನಮಗೆ ಅಂತ ಹೇಳ್ತಾ ಇದ್ದಾನೆ. ಇವನ ಸಂಕಲ್ಪ ಏನು ಗೊತ್ತಾ? ನಿಮ್ಗೆ ಗೊತ್ತಿರಬೇಕು, ಆದರೆ ನಾವು ದಾಸರಾದ್ದರಿಂದ ನಿಮಗೆ ತಿಳಿಸಬೇಕಾದ್ದರಿಂದ ನಮ್ಮ ಕರ್ತವ್ಯವಾದ್ದರಿಂದ ತಿಳಿಸ್ತಾ ಇದ್ದೇವೆ. ಪ್ರತಿ ಕಲ್ಪದಲ್ಲೂ ಬ್ರಹ್ಮದೇವರು ಬರ್ತಾರೆ, ಹೊಸ ಬ್ರಹ್ಮದೇವರು ಬರ್ತಾರೆ, ಇಡೀ ಜಗತ್ತನ್ನು ಹಿಂದೆ ಇದ್ದಂತೆ ಸೃಷ್ಟಿ ಮಾಡ್ತಾರೆ. ಆದ ಕಾರಣ ನಾನು ಕೂಡ ಒಳ್ಳೆ ತಪಸ್ಸು ಜ್ಞಾನ ಸಮಾಧಿಗಳಿಂದ ಸಾವನ್ನಗೆದ್ದು ಇನ್ನಷ್ಟು ತಪಸ್ಸನ್ನು ಮಾಡಿ ಸಾವಿಲ್ಲದಂಥ ನಾನು ಈ ಬ್ರಹ್ಮದೇವರನ್ನ ಇಳಿಸಿ ನಾನಾ ಪದದಲ್ಲಿ ಕೂತ್ಕೊಂಡು ಅನ್ಯಥೇದಂ ವಿಧಾಸ್ಯೇಹಂ ಅಯಥಾ ಪ್ರಭ ಮೋಜಸ, ಈ ಸೃಷ್ಟಿಯನ್ನು ವಿರುದ್ಧವಾಗಿ ಮಾಡಿಬಿಡ್ತೇನೆ. ಬ್ರಹ್ಮದೇವರು ಹೇಗೆ ಹಿಂದೆ ಇತ್ತೋ ಹಾಗೆ ಮಾಡಿದರು, ನಾನಂತೂ ವಿಶೇಷವಾಗಿ ಈ ಸೃಷ್ಟಿಯನ್ನು ಹೇಗೆ ಹಿಂದೆ ಇತ್ತೋ ಅದಕ್ಕೆ ವಿರುದ್ಧವಾಗಿ ಮಾಡುತ್ತೇನೆ. ನಂತರ ವಿಶೇಷವಾಗಿ ತಾನು ಈ ರೀತಿಯಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ತಪ ಪರಮಸ್ಥಿತ, ಭೀಕರವಾದ ತಪಸ್ಸನ್ನು ಆ ರೀತಿಯಾಗಿ ಮಾಡುತ್ತಾ ಇದ್ದಾನೆ. ಅದಕ್ಕೆ ನೀವು ವಿಶೇಷವಾಗಿ ಇದಕ್ಕೇನು ಮದ್ದು ಮಾಡಬೇಕು ಮಾಡಿ ಅಂದಾಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಾನು ಹೊರಡುತ್ತೇನೆ. ಅವನ ಹತ್ರ ಹೊರಟಿದ್ದಾರೆ. ಅವನ ಶರೀರವನ್ನೆಲ್ಲ ಗೆದ್ದಲು ಹುಳ ತಿಂದುಬಿಟ್ಟಿದೆ, ಕೇವಲ ಅಸ್ಥಿಗತ ಪ್ರಾಣವಾಗಿದೆ. ಅವನ ತಪಸ್ಸನ್ನು ನೋಡಿ ನಗತಾ ಮಾತಾಡ್ತಾ ಇದ್ದಾರಂತೆ. ಯಾಕೆ ನಕ್ಕಿದ್ದು ಅಂದರೆ, ಇವನಿಗೆ ಎಷ್ಟು ಕಲ್ಪ ತಪಸ್ಸು ಮಾಡಿದರೂ ಬ್ರಹ್ಮ ಪದವಿ ಬರಲ್ಲ, ಆದರೂ ತಪಸ್ಸು ಮಾಡ್ತಾ ಇದ್ದಾನೆ, ಎಷ್ಟು ಹುಚ್ಚುತನ ಅಂತ ನಕ್ರು. ನಂತರ ಹೇಳ್ತಾ ಇದ್ದಾರೆ, ಹೇ ಕಶ್ಯಪನ ಮಗನೇ ಕಾಶ್ಯಪ, ಹೇಳಯ್ಯ ನೀ ಸಿದ್ಧನಾಗಿದ್ದಿ, ನಿನಗೆ ವರ ಕೊಡ್ಲಿಕ್ಕೆ ನಾನು ಬಂದಿದ್ದೇನೆ, ಏನು ವರ ಬೇಕು ಹೇಳಿ. ಅದ್ರಾಕ್ಷಮೇಹ ಅಹಮಹಮೇತತ್ತೆ ಹೃತ್ಸಾರಂ ಮಹದದ್ಭುತಂ ದಂಶಭಕ್ಷಿತ ದೇಹಸ್ಯ ಪ್ರಾಣಾಹಿ ಅಸ್ಥಿ ಶಿಶೇರತೆ. ಈ ಗೆದ್ದಲು ಹುಳ ಎಲ್ಲ ನಿನ್ನ ಶರೀರ ತಿಂದಾಕಿದ ಮೇಲೆ ಅಸ್ಥಿಗಳಲ್ಲಿ ಪ್ರಾಣಗಳು ಸೇರಿದೆಯ. ನೈತತ್ ಪೂರ್ವರ್ಷಯ ಚಕ್ರುಹು ಕರಿಷ್ಯಂತಿ ಚಾಪರೆ ನಿರಂಬುರ ಧಾರಯೇತ್ ಪ್ರಾಣಾನ್ ಕೋವಯ ದೈವ ಸಮಾಶ್ರತಂ. ಯಾರಯ್ಯ, ದೇವತೆಗಳ ಕಾಲ ಪ್ರಕಾರ 100 ವರ್ಷಗಳ ಕಾಲ, ಅಂದರೆ ನಮ್ಮ ಪ್ರಕಾರ 36,000 ವರ್ಷಗಳ ಕಾಲ ನೀರೇ ಕುಡಿಯದೆ ಪ್ರಾಣಧಾರಣೆ ಮಾಡಬೇಕು ಅಂದು ಯಾರಿಗೂ ಸಾಧ್ಯ? ಇಂಥ ಆಶ್ಚರ್ಯವಾದ ತಪಸ್ಸನ್ನು ಋಷಿಗಳು ಹಿಂದೆ ಮಾಡಿಲ್ಲ, ಮುಂದೆ ಮಾಡಲಿಕ್ಕೂ ಆಗಲ್ಲ. ಆದ್ದರಿಂದ ನಾನು ವಿಶೇಷವಾಗಿ ಸಂತುಷ್ಟ ಆಗಿದ್ದೇನೆ, ನಿನಗೆ ನಾನು ಸೋತಿದ್ದೇನಯ್ಯ, ತಪಸ್ಸಿಗೆ ಸಂತೋಷಪಟ್ಟಿದ್ದೇನೆ. ಆದ್ದರಿಂದ ನಿನಗೇನು ಬೇಕೋ ತತಸ್ತೇ ಆಶಿಸರ್ವಾಹ ದದಾನ್ಯಸುರಪುಂಗವ ಮರ್ತ್ಯಸ್ವತೇಹಿ ಅಮರ್ತ್ಯಸ್ವ ದರ್ಶನಂ ಚ ನನಿಷ್ಫಲಂ. ನೀನು ಭೂಮಿ ಮೇಲೆ ಹುಟ್ಟಿದೀಯ, ನಿನಗೆ ನನ್ನ ದರ್ಶನ ನಿಷ್ಫಲ ಆಗಲ್ಲ, ಏನು ಬೇಕಾದರೂ ಕೇಳು. ನಂತರ ಅವನ ಮೇಲೆ ಪ್ರೋಕ್ಷಣೆ ಮಾಡುತ್ತಾ ಇದ್ದಾರೆ ಕಮಂಡಲು ಜಲವನ್ನು. ಆ ಕಮಂಡಲು ಜಲದಿಂದ ಅವನ ಶರೀರವೆಲ್ಲ ತಿಂದು ಹೋಗಿದ್ದು, ಒಂದು ಕ್ಷಣದಲ್ಲಿ ವಜ್ರಕಾಯನಾಗಿದ್ದು ಬರ್ತಾ ಇದ್ದಾನೆ. ವಜ್ರ ಸಂಹನನು ಯುವ ಸರ್ವಾವಯವ ಸಂಪನ್ನ, ಒಳ್ಳೆ ಶಕ್ತಿಯಿಂದ ಕೂಡಿಕೊಂಡು ಬರ್ತಾ ಇದ್ದಾನೆ. ಬ್ರಹ್ಮದೇವರಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾನೆ ಭೂಮಿಯ ಮೇಲೆ. ಬ್ರಹ್ಮದೇವರನ್ನ ಕಂಡಂತ ಸಂತೋಷ ಆಗ್ತಾ ಇದೆ. ನಂತರ ವಿಶೇಷವಾಗಿ ಕೈ ಜೋಡಿಸಿ ಸ್ತೋತ್ರ ಮಾಡಿ ಕೇಳ್ತಾ ಇದ್ದಾನೆ, ಅಯ್ಯ ಯದಿ ದಾಸಸೆ ಅಭಿಮತಾನ್ ವರಾನ್ ಮೇ ವರದೋತ್ತಮ, ಒಂದು ವೇಳೆ ನೀವು ನನಗೆ ವರಗಳನ್ನು ಕೊಡುವುದೇ ಆದರೆ, ಭೂತೇಭ್ಯ ತದ್ವಿಶ್ವಷ್ಟೇಭ್ಯ ಮೃತ್ಯುರ್ಮಾಭೂನ್ ಮಮ ಪ್ರಭು, ನೀವು ಏನೇನು ಯಾರ್ಯಾರನ್ನ ಸೃಷ್ಟಿ ಮಾಡಿದ್ದೀರೋ ಅವರಿಂದ ನನ್ನ ಸಾವು ಬರಬಾರದು. ನಾಂತಹ ಬಹಿ ದಿವ ನಕ್ತಂ ಅನ್ಯಸ್ಮಾದ ಅಪಿ ಚಾವಿಧೈ, ಒಳಗೂ ಸಾವು ಬರಬಾರದು, ಹೊರಗೂ ಸಾವು ಬರಬಾರದು, ಹಗಲು ಸಾವು ಬರಬಾರದು, ರಾತ್ರಿ ಸಾವು ಬರಬಾರದು, ಬೇರೆ ಯಾವ ಆಯುಧಗಳಿಂದ ಸಾವು ಬರಬಾರದು. ನ ಭೂಮೌ ನಂಬರೇ ಮೃತ್ಯು ನ ನರೈಹಿ ನ ಮೃಗೈರಪಿ, ಕೆಳಗೂ ಸಾವು ಬರಬಾರದು, ಆಕಾಶದಲ್ಲೂ ಸಾವು ಬರಬಾರದು, ನರದಿಂದ ಸಾವು ಬರಬಾರದು, ಮೃಗಗಳಿಂದ ಸಾವು ಬರಬಾರದು. ಇನ್ನು ಕೊನೆಗೆ ಇಡೀ ಜಗತ್ತನ್ನ ಎರಡು ಭಾಗ ಮಾಡುತ್ತಾನೆ. ವ್ಯಸುಭಿರುವ ಅಸುಮದ್ಭಿರುವ ಸುರಾಸುರ ಮಹೋರ ಗೈಹಿ ಅಪ್ರತಿದ್ವಂದ್ವತಾಂ ಯುದ್ಧೇ ಐಕಪತ್ಯಂ ಜ ದೇಹಿನಾಂ, ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದ್ದರಿಂದ ಸಾವು ಬರಬಾರದು, ದೇವತೆಗಳು ಅಸುರರು ಸರ್ಪಗಳಿಂದ ಸಾವು ಬರಬಾರದಯ್ಯ. ಅಪ್ರತಿದ್ವಂದ್ವನಾಗಬೇಕು ಯುದ್ಧದಲ್ಲಿ, ಅಂದರೆ ಯಾರು ನನ್ನ ಸರಿ ಯುದ್ಧಕ್ಕೆ ಬರ್ತಾರೋ ಅವರ ಬಲ ಕಡಿಮೆ ಆಗಬೇಕು, ಅವರದ್ದೆಲ್ಲ ಬಲ ನಂಗೆ ಬರಬೇಕು. ಇನ್ನು ಇಡೀ ಜೀವರಾಶಿಗಳಿಗೆ ನಾನು ಒಬ್ಬನೇ ಪತಿ ಆಗಿರಬೇಕು. ಎಲ್ಲ ಲೋಕಪಾಲಕರ ವಿಶೇಷವಾಗಿರತಕ್ಕಂಥ ಶಕ್ತಿ ನನಗೆ ಬರಬೇಕು. ತಪೋಯೋಗ ಪ್ರಭಾವದಿಂದ ಅದು ಯಾವಾಗೂ ಕಡಿಮೆ ಆಗಬಾರದು. ಇಷ್ಟೆಲ್ಲ ಕೇಳಿಕೊಂಡು ಆವಾಗ ನಕ್ಕು ಹೇಳ್ತಾ ಇದ್ದಾರೆ, ಎಲ್ಲವನ್ನ ಕೊಟ್ಟು, ತಾತೇ ಮೇ ದುರ್ಲಭ ಪುಂಸೋ ಯಾನ್ ಋಣೇಶೇ ವರಾನ್ ಮಮ ತಥಾಪಿ ವಿದರಾಮ್ಯಂಗ ವರಾನ್ ಯದವಿ ದುರ್ಲಭಾನ್, ಇದೆಲ್ಲ ಬಹಳ ದುರ್ಲಭವಾಗಿರತಕ್ಕಂಥ ವರಗಳಯ್ಯ, ಯಾರಿಗೆ ಕೊಡಲ್ಲ, ಆದರೆ ನಿನಗೆ ಕೊಡ್ತೇನೆ. ಈ ಮಾಡಿದ ತಪಸ್ಸಿಗೆ ನಾನು ಕೊಡ್ತಾ ಇದ್ದೇನೆ ಅಂತ ಅನುಗ್ರಹ ಮಾಡಿ ಹೊರಟು ಹೋಗ್ತಾ ಇದ್ದಾರೆ ದೈತ್ಯ. ವಿಶೇಷವಾಗಿ ಬಂಗಾರದ ಶರೀರವನ್ನು ಧಾರಣೆ ಮಾಡ್ತಾ ಇದ್ದಾನೆ, ದೇವರಲ್ಲಿ ವಿಶೇಷ ದ್ವೇಷ ಮಾಡ್ತಾ ಇದ್ದಾನೆ. ದಿಕ್ಕುಗಳನ್ನೆಲ್ಲ ಗೆದ್ದ, ಲೋಕಗಳನ್ನೆಲ್ಲ ಗೆದ್ದ, ಲೋಕಪಾಲಕರನ್ನು ಗೆಲ್ತಾ ಇದ್ದಾನೆ. ಸಿದ್ಧಚಾರಣ ವಿದ್ಯಾಧರ ಋಷಿಗಳು ಪಿತೃಗಳು ಮನುಗಳು ಯಕ್ಷರಕ್ಷರು ಪಿಶಾಚರು ಪ್ರೇತ ಭೂತಪತಿಗಳು ಎಲ್ಲರನ್ನ ಗೆಲ್ತಾ ಇದ್ದಾನೆ. ಎಲ್ಲ ಲೋಕಪಾಲಕರ ಸ್ಥಾನಗಳನ್ನು ಗೆಲ್ತಾ ಇದ್ದಾನೆ. ಅವನ ಒಂದು ವಿಶೇಷವಾಗಿರತಕ್ಕಂಥ ಒಂದು ಆಳ್ವಿಕೆಯಲ್ಲಿ ಆಕಾಶದ ಕಡೆ ಯಾರು ಅಯ್ಯೋ ನನ್ನ ರಾಜ ಹೇಳಿದ ಅಂತ ಕೂಡಲೇ ಅವನಿಗೆ ಬೇಕಾದಷ್ಟು ಜಾಗದಲ್ಲಿ ಮಳೆ ಬರಬೇಕು. ಭೂಮಿಯ ಹತ್ತಿರ ಬಂದು ಅಕೃಷ್ಟ ಪಚ್ಚ ತಸ್ಯಾಸೀತ್ ಸಪ್ತದ್ವೀಪವತಿ ಮಹೀ ಅಂತ ಹೇಳ್ತಾ ಇದ್ದಾರೆ. ಊಳದೇನೆ ಭೂಮಿ ಜನಗಳಿಗೆ ಬೇಕಾದ ಧಾನ್ಯವನ್ನು ತಂದಾಕ್ತಾ ಇತ್ತು. ಸಮುದ್ರದ ಹತ್ರ ಹೋಗಿ ನಮಗೆ ಇಷ್ಟು ರತ್ನಗಳು ಬೇಕು ಅಂದರೆ ತಂದಾಕ್ತಾ ಇತ್ತು. ಇಷ್ಟೆಲ್ಲವೂ ಕೂಡ ವಿಶೇಷವಾಗಿ ತನ್ನ ಪ್ರಜೆಗಳಿಗಾಗಿ ವ್ಯವಸ್ಥೆ ಮಾಡಿದರು. ಹರಿ ಅಂದರೆ ತಲೆ ಕಡಿತೀನಿ ಎಂದಾಗ ಎಲ್ಲ ಜನರು ಕೂಡ ತುಂಬ ದುಃಖದಿಂದ ದೇವತೆಗಳು ಎಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿನಿದ್ರಾಹ ವಾಯುಭೋಜನಾಹ, ವಿಶೇಷವಾಗಿ ನಿದ್ದೆಯಿಲ್ಲ ಆಹಾರವಿಲ್ಲ ಗಾಳಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಭಗವಂತನ ಶರಣಾಗತರಾಗ್ತಾ ಇದ್ದಾರೆ. ಶರಣಂ ಯಯುರಚ್ಯುತಂ, ಭಗವಂತನಾಗಿರ್ತಕ್ಕಂಥ ಹೃದಯದಲ್ಲಿರತಕ್ಕಂಥ ಭಗವಂತನನ್ನು ಶರಣಾಗತರಾಗ್ತಾ ಇದ್ದಾರೆ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾತ್ಮನೆ ವಿಶುದ್ಧಾನುಭವಾನಂದ ಸಂದೋಹಾಯ ಯಥೋಭಯಂ. ಯಾರಾದರೇ ವಿಶುದ್ಧವಾದ ಆನಂದ ಸಂದೋಹ ಮೂರ್ತಿಯೋ, ಅನುಭವಕ್ಕೆ ಎಟಕುವಂಥ ಆನಂದದ ಮೂರ್ತಿಯೋ, ಯಾರಿಂದ ಜಗತ್ತಿಗೆ ಭಯವಿಲ್ಲವೋ, ಭಯವೆಲ್ಲವೂ ಹೋಗಿಬಿಡುತ್ತೋ, ಮಹಾಪುರುಷ ಯಾರಿದ್ದಾನೋ ಅವನಿಗೆ ನಾವು ಶರಣಾಗತರಾಗಿದ್ದೇವೆ ಎಂದಾಗ ಆಕಾಶವಾಣಿ ಆಗ್ತಾ ಇದೆ. ಮಾಭೈಷ್ಟ ವಿವುಧಶ್ರೇಷ್ಠಾಃ ಸರ್ವೇಷಾಂ ಭದ್ರಮಸ್ತುವಃ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇವನ ದುಷ್ಟತನ ಗೊತ್ತಾಗಿದೆ ಎಂದಾದರೆ ಇವನು ತನ್ನ ಮಗನಾಗಿರತಕ್ಕಂಥ ನಿರವೈರಾಯ ಪ್ರಶಾಂತಾಯ ಹೊಸದಾಯ ಮಹಾತ್ಮನೆ ಪ್ರಹ್ಲಾದಾಯ ಅದೃಶ್ಯ ಧನುಷ್ಯ ವಿವರೋದ್ಯುತಂ, ದೇವತೆಗಳಲ್ಲಿ, ವೇದಗಳಲ್ಲಿ, ಗೋವುಗಳಲ್ಲಿ, ವಿಪ್ರರಲ್ಲಿ, ಸಾಧುಗಳಲ್ಲಿ, ಧರ್ಮದಲ್ಲಿ ನನ್ನಲ್ಲಿ ದ್ವೇಷ ಯಾರು ಮಾಡುತ್ತಾರೋ ಅವರು ಬೇಗ ನಾಶ ಆಗ್ತಾರೆ. ವೈರವೇ ಇಲ್ಲದ ಪ್ರಶಾಂತನಾದ ತನ್ನ ಮಗನಾಗಿರತಕ್ಕಂಥ ಪ್ರಹ್ಲಾದನಿಗೆ ಯಾವಾಗ ದ್ರೋಹ ಮಾಡುತ್ತಾರೋ ಅವನನ್ನು ಕೊಂದು ಬಿಡುತ್ತೇನೆ ಅಂತ ಹೇಳಿದಾಗ ಎಲ್ಲರೂ ಸಂತೋಷದಿಂದ ಹಿಂದಿರುಗಿ ಹೋಗ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ ಆ ಹಿರಣ್ಯಕಶಿಪುವಿನ ನಾಲ್ಕು ಜನ ಮಕ್ಕಳಲ್ಲಿ ಪ್ರಹ್ಲಾದರಾಜರು ಜ್ಯೇಷ್ಠ ಶ್ರೇಷ್ಠ ಅಂತ ಹೇಳ್ತಾ ಪ್ರಹ್ಲಾದರಾಜರ ಗುಣಗಳನ್ನು ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಈ ಅದ್ಭುತವಾದ ವಿಚಾರವನ್ನು ನಾಳೆ ನೋಡೋಣ. ಶ್ರೀಕೃಷ್ಣ.